Parte de Anabharata nene babaranu Anabharata nene babaranu Anantasanave modalada alayadolittu Anuganandadalavara ಭಗವಂತ ಮಹಾಮಹಿಮನಾದಂಥ ಲಕ್ಷ್ಮೀದೇವಿಗೂ ಎಟಕದವ. ಆದರೆ ಈ ಸಣ್ಣ ಸಣ್ಣ ಜೀವರಾಶಿಗಳು ಅವರನ್ನೆಲ್ಲ ಸಾಧನೆ ಮಾಡಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ನಂತರ ವಿಶೇಷವಾದ ತನ್ನ ದರ್ಶನ ಕೊಟ್ಟು ಅವರನ್ನೆಲ್ಲ ಮೋಕ್ಷ ಕರ್ಕೊಂಡು ಹೋಗಿ ಅವರು ಹೇಳಿದ್ದೆಲ್ಲ ಮಾಡ್ತಾ ಇರ್ತಾನೆ. ಇದೆಂಥ ದೊಡ್ಡವ ಭಗವಂತ ಅಂತ ಆ ಭಗವಂತನ ವಿಶೇಷವಾದಂತಹ ಕರುಣೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯುವ ಗೆಲುವನಾವನು ಈ ಜಗತ್ರಯದಿ. ಭುವನ ಪಾವನ ಚರಿತ, ಇವನ ಚರಿತ್ರೆ ಎಂಥದ್ದು ಅಂದರೆ ಇಡೀ ಜಗತ್ತನ್ನೇ ಪಾವನ ಮಾಡತಕ್ಕಂತಹ ಚರಿತ್ರೆ. ಮಧ್ವಾಚಾರ್ಯರ ಕುರಿತು ಚೆನ್ನಾಗಿ ಹೇಳ್ತಾರೆ, ಅವರ ನಡೆ ನೋಡಿ ಮೊದಲಾದ್ದು ನೆನೆದವರಿಗೆ ವಿಶೇಷವಾಗಿರತಕ್ಕಂಥ ಮೋಕ್ಷವನ್ನೇ ಕೊಡತಕ್ಕಂಥದ್ದು, ಆನಂದ ಕೊಡತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನ ಅವರಿಗೆ ಹುಟ್ಟುಕೊಟ್ಟು ಅವರನ್ನು ರಕ್ಷಣೆ ಮಾಡುವ ಭಗವಂತನ ಚರಿತ್ರೆ ಎಂಥದ್ದಾಗಿರಬೇಕು. ಗಮನಾಸನ ಸಂಕಥಾದಿ ಲೀಲಾ ಶ್ರುತಿ ಮಾತ್ರೇಣ ಭವಾಪ ವರ್ಗದಾತ್ರಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನ ಚರಿತ್ರೆ ಎಂಥದ್ದು, ಭುವನ ಪಾವನ ಚರಿತ, ಜಗತ್ತನ್ನೇ ಪಾವನ ಮಾಡತಕ್ಕಂತಹ ಚರಿತ್ರೆ ಇವನದ್ದು. ಪುಣ್ಯಶ್ರವಣ ಕೀರ್ತನ, ಪುಣ್ಯಕರವಾದಂತಹ ಶ್ರವಣ, ಪುಣ್ಯಕರವಾದಂತಹ ಕೀರ್ತನ. ಅಂದರೆ ಅಲ್ಲಿ ಹೇಳ್ತಾರೆ ಭಗವಂತ ಇವನ ಕುರಿತು ಕೇಳೋದೇ ಪುಣ್ಯ, ಇವನ ಕುರಿತು ವಿಶೇಷವಾಗಿ ಹೇಳೋದು ಪುಣ್ಯ. ನಮ್ಮ ಕುರಿತು ಹಾಗಲ್ಲ, ನಮ್ಮ ಕುರಿತು ಕೇಳಿದ್ರೂ ಸುಮ್ಮನೆ ಸಮಯ ವ್ಯರ್ಥ, ಹೇಳಿದ್ರೂ ಸಮಯ ವ್ಯರ್ಥ, ಅವರು ಹೀಗೆ ಇವರು ಹಾಗೆ ಅಂತ ಹೇಳ್ತೇವೆ. ಆದರೆ ಭಗವಂತನ ಕುರಿತು ಹೇಳಿದರೆ ಪ್ರತಿಯೊಂದಕ್ಕೂ ಪುಣ್ಯ. ಆತನ ಚರಿತ್ರೆಯನ್ನು ಕೇಳಿದರೂ ಪುಣ್ಯ, ಆತನ ಚರಿತ್ರೆಯನ್ನು ಹೇಳಿದರೂ ಪುಣ್ಯ. ಅಷ್ಟೇ ಅಲ್ಲ, ಪಾಪನಾಶನ, ಅವನ ಚರಿತ್ರೆಯನ್ನು ಕೇಳಿದರೆ ಪಾಪನಾಶನ, ಅವನ ಚರಿತ್ರೆಯನ್ನು ಹೇಳಿದರೆ ಪಾಪನಾಶನ. ಇದನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಅವನ ಚರಿತ್ರೆ ಇಡೀ ಜಗತ್ತನ್ನೇ ಪಾವನ ಮಾಡುತ್ತೆ, ಇನ್ನೊಂದು ಕಡೆ ಅವನ ಕುರಿತಾದ ಶ್ರವಣ ಕೀರ್ತನೆಗಳು ಪುಣ್ಯ ಕೊಡುತ್ತೆ, ಪಾಪನಾಶನ ಮಾಡುತ್ತೆ. ಕವಿಭೀರೀಡಿತ, ಕವಿಗಳು ಅಂದರೆ ಬ್ರಹ್ಮಾದಿಗಳ ಬ್ರಹ್ಮಾದಿ ಜ್ಞಾನಿಗಳು, ಬ್ರಹ್ಮಾದಿ ದೇವತೆಗಳು, ಅವರಿಂದ ಈಡಿತ ಚೆನ್ನಾಗಿ ಸ್ತೋತ್ರಕ್ಕೆ ಪಾತ್ರನಾದವ. ಅಂದರೆ ಆದರಪೂರ್ವಕವಾಗಿ ನಿರಂತರವಾಗಿ ದೇವರ ಚಿಂತನೆ ಮಾಡ್ತಾ ಇರ್ತಾರವರು, ಭಗವಂತನ ಸದಾ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂತಹ ಸ್ತೋತ್ರಕ್ಕೆ ಭಗವಂತ ಯಾವಾಗಲೂ ಪಾತ್ರನಾಗಿದ್ದಾನೆ. ಅಂದರೆ ಇಲ್ಲಿ ನೋಡಬೇಕಾಗಿದ್ದು ಬ್ರಹ್ಮಾದಿ ದೇವತೆಗಳೆಂದ್ರೆ ಅವರೇನು ಹುಚ್ಚರೇನೂ ಅಲ್ಲ. ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಹೊಗಳ್ತಾ ಕೂಡ್ಲಿಕ್ಕೆ ನಾವು ಹೊಗಳೋಣ ಯಾರೊಬ್ಬರನ್ನ, ಎಷ್ಟೊತ್ತು ಹೊಗಳ್ತೇವೆ, ಒಂದು ಗಂಟೆ ಹೊಗಳದ್ವಾ, ಎರಡು ಗಂಟೆ ಹೊಗಳದ್ವಾ, ಸಾಕು ಅನಿಸ್ಬಿಡುತ್ತೆ, ಬಾಯಿ ಸೂರ್ಯ ಆಗತ್ತೆ, ನಮಸ್ಕಾರ ರೀ ಅಂತ ಹೋಗ್ಬಿಡ್ತೀವಿ ನಾವು. ಅಂಥದ್ದು ಬ್ರಹ್ಮಾದಿ ದೇವತೆಗಳು ಎಲ್ಲಾ ಕೆಲಸ ಬಿಟ್ಟು ಸದಾಕಾಲ ಅವರಿಗೆ ನಾಲ್ಕು ಮುಖ ಇದ್ರೆ ನಾಲ್ಕು ವೇದಗಳಿಂದ ಸದಾ ಭಗವಂತನ ಹೊಗಳಬೇಕಾದರೆ ಅದರಲ್ಲಿ ಏನಾದರೂ ರುಚಿ ಇರಬೇಕಲ್ಲ, ಆ ಭಗವಂತನ ಹೊಗಳೋದರಲ್ಲಿ ಅವರಿಗೆ ಆನಂದ ಬರುತ್ತಿರಬೇಕಲ್ಲ, ಅದು ದೊಡ್ಡ ಕೆಲಸ ಆಗಿರಬೇಕಲ್ಲ. ಇಲ್ಲದಿದ್ದರೆ ಅಂತಹ ಮಹಾನುಭಾವರೆಲ್ಲ ಕೆಲಸ ಬಿಟ್ಟು ಅವನು ಸ್ತೋತ್ರ ಮಾಡುತ್ತಾ ಯಾಕೆ ಕೊಡುತ್ತಾರೆ, ಅದನ್ನೇ ಕವಿಭೇರಿಡಿತ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ಸ್ತೋತ್ರ ಎಂಥ ಅದ್ದು ಅಂದರೆ ಆ ಭುವನ ಪಾವನ ಚರಿತ, ಜಗತ್ತನ್ನೇ ಪಾವನ ಮಾಡುತ್ತೆ. ಅಷ್ಟೇ ಅಲ್ಲ, ತಮ್ಮನ್ನು ಪಾವನ ಮಾಡುತ್ತಾದ್ದರಿಂದ ಆ ಬ್ರಹ್ಮಾದಿ ದೇವತೆಗಳು ದೇವರ ಸ್ತೋತ್ರವನ್ನ ಮಾಡುತ್ತಾರೆ. ಯಾಕೆ, ಅವರು ಪಾವನರಾಗಲಿಕ್ಕೆ. ಅಷ್ಟೇ ಅಲ್ಲ, ಭಗವಂತನ ವಿಶೇಷ ಕರುಣೆ ಪಡೆಯಲಿಕ್ಕೆ ಬೇಕಾದ ಪುಣ್ಯವನ್ನು ಕೂಡ ಅವರು ಈ ಭಗವಂತನ ಚರಿತ್ರೆಯನ್ನು ಕೇಳುವುದರ ಮೂಲಕ ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಆತನ ಚರಿತ್ರೆಯನ್ನು ಕೀರ್ತನೆ ಮಾಡುವುದರ ಮೂಲಕ ತಮ್ಮ ಪಾಪ ನಾಶನ ಮಾಡಿಕೊಂಬುದು ಮಾತ್ರ ಅಲ್ಲ, ಜಗತ್ತಿನ ಪಾಪವೇ ನಾಶ ಮಾಡುತ್ತಾರೆ ಬ್ರಹ್ಮಾದಿ ದೇವತೆಗಳು. ಮೊದಲು ಹೇಳಿದ್ದು ದೇವರ ಚರಿತ್ರೆ ಇಂಥದ್ದು, ದೇವರ ಶ್ರವಣ ಇಂಥದ್ದು, ದೇವರ ಕುರಿತು ಕೀರ್ತನ ಇಂಥದ್ದು, ಪಾಪ ನಾಶನವಾದ ಮಾಡತಕ್ಕಂಥದ್ದು ಅಂತ ಹೇಳಿ, ಅದು ಯಾರೀ ಮಾಡುತ್ತಾ ಇದ್ದಾರೆ ಅಂದ್ರೆ ಕವಿಭೀತ ಜ್ಞಾನಿಗಳೆಲ್ಲರೂ ಮಾಡುತ್ತಾ ಇದ್ದಾರೆ ನೋಡಿ, ಅದು ಮಾಡುವುದರಲ್ಲಿ ಇದೇ ಕಾಣತಾ ಇದೆ ಅಂದ್ರು. ನಂತರ ಕೈರವದಳ ಶ್ಯಾಮ ಕೆನ್ನೈದಿರೆಯಂತೆ, ಕರಿಯ ಕಮಲದ ದಳಗಳಂತೆ ಭಗವಂತ ಶ್ಯಾಮವರ್ಣದವ ಅಂದ್ರು. ಅಂದ್ರೆ ಸ್ವಲ್ಪ ಎಡವಿ ಬೀಳಬೇಡಿ, ಆ ಕರಿಯ ಕಮಲಗಳಿಗೆ ಇರತಕ್ಕಂಥ ಕಪ್ಪೆ ದೇವರಿಗಿಲ್ಲ, ದೇವರಿಗಿರುವ ಬಣ್ಣ ದೇವರೇ, ದೇವರಿಂದ ದೇವರ ಬಣ್ಣ ಬೇರೆ ಅಲ್ಲ, ದೇವ ಜ್ಞಾನಾನಂದಮಯ, ಹಾಗೆ ಅವನ ಬಣ್ಣವೂ ಜ್ಞಾನಾನಂದಮಯ, ಈ ಎಚ್ಚರ ಇರಲಿ ಅಂದ್ರು. ಇಲ್ಲದಿದ್ದರೆ ಕಮಲದ ಬಣ್ಣ ಪ್ರಾಕೃತ ಬಣ್ಣ, ಆ ಬಣ್ಣವನ್ನ ದೇವರಿಗೆ ಬಳದರೆ, ದೇವರ ಬಣ್ಣವು ಇಂಥದ್ದೇ ಅಂತ ತಿಳಿದರೆ ಮಹಾದೋಷ ಬಂದೀತು, ಅದರಿಂದ ಪ್ರಕೃತಿ ಅಂಟು ದೇವರಿಗೆ ಕೊಟ್ಟಂತಾಗುತ್ತೆ. ಅದಕ್ಕೆ ಭಗವಂತನ ಬಣ್ಣ ಎಂಥದ್ದಲ್ಲ ಅಂದ್ರೆ, ಅದು ದೇವರ ಬಣ್ಣ ಜ್ಞಾನಾನಂದಾತ್ಮಕವಾಗಿರತಕ್ಕಂಥ ಬಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಕೈರವದಳ ಶ್ಯಾಮ ನಿಸ್ಸೀಮ, ಇವ ನಿಸ್ಸೀಮ ಅಂದ್ರು. ಇವನಲ್ಲಿ ದೇಶ ಕಾಲ ಗುಣದಿಂದ ಪರಿಮಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ ಜ್ಞಾನದಲ್ಲೂ ಪೂರ್ಣ, ಆನಂದದಲ್ಲೂ ಪೂರ್ಣ, ಐಶ್ವರ್ಯಾದಿ ಗುಣಗಳಲ್ಲೂ ಪೂರ್ಣ, ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಅದ್ಭುತವಾಗಿರತಕ್ಕಂಥ ಭಗವಂತನ ಸಮಾನರಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಾನರಾದವರೇ ಯಾರೂ ಇಲ್ಲ ಅಂತ ಹೇಳಿದರೆ ದೇವರಿಗಿಂತ ದೊಡ್ಡವರು ಯಾರಿರ್ಲಿಕ್ಕೆ ಸಾಧ್ಯ, ಪೂರ್ಣವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಕವಿಭೇರಿ ಹಿಡಿತ ಕೈರವದಳ ಶ್ಯಾಮ ನಿಸೀಮ, ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ. ಹಿಂದೆ ರುದ್ರದೇವರು ಕೇಳಿದರು ದೇವರನ್ನ, ಅಯ್ಯ ಮೋಹಿನಿ ರೂಪ ಧಾರಣ ಮಾಡಿದಿ ಅಂತಲ್ಲ, ಅದೊಂದ್ಸರಿ ತೋರಬಾರದೆ ಅಂದ್ರೆ. ಅವಾಗೆ ದೇವರು ಹೇಳ್ತಾರೆ, ಬೇಡ ನಿನಗ್ಯಾಕೆದು ಅಂತ ಹೇಳಿದರೆ, ಇಲ್ಲ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದಾಗ, ಒಂದು ಸಲ ರುದ್ರದೇವರು ಪಾರ್ವತಿ ಮತ್ತು ಪ್ರಮಥಗಣಗಳು ಗಣಪತಿ ಮೊದಲಾದ ಎಲ್ಲರಿಂದ ಕೂಡಿಕೊಂಡು ಬರುವಾಗ ದೇವ ದರ್ಶನ ಕೊಟ್ಟ ಮೋಹಿನಿ ರೂಪದಿಂದ. ಆ ರೂಪಕ್ಕೆ ಮೋಹಿತರಾಗಿ ರುದ್ರದೇವರು ಹೆಂಡತಿ ಮಕ್ಕಳು ಪ್ರಮಥಗಣಗಳು ಎಲ್ಲ ನೋಡುವಾಗಲೇನೆ ಆ ಹುಡುಗಿ ಹಿಂದೆ ಬೀಳುತ್ತಾರೆ. ಎಲ್ಲರೂ ಆಶ್ಚರ್ಯ, ಇದೇನು ರುದ್ರದೇವರು ಪರಮ ವಿರಕ್ತ ಶಿಖಾಮಣಿಗಳು ಈ ರೀತಿ ಹಿಂದೆ ಬೀಳ್ತಾ ಇದ್ದಾರಲ್ಲ ಅಂತ ನೋಡಿದಾಗ, ಕೊನೆಗೆ ಓಡಿಸಿ 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 ಹಿಡೀಲಿಕ್ಕೆ ಹೋದಾಗ ತಾನು ಶಂಖ ಚಕ್ರಧಾರಿಯಾಗಿ ನಿಂತ. ಆಗ ಅಷ್ಟಾಂಗ ನಮಸ್ಕಾರ ಮಾಡುತ್ತಾ ಇದ್ದಾರೆ, ಸ್ವಾಮಿ ಎಂಥ ಮೋಹ ಕೊಡುತ್ತೀಯ ಅಂತ. ಆದರೆ ಅದು ರುದ್ರದೇವರಿಗೆ ಮೈನಸ್ ಪಾಯಿಂಟ್ ಆಗಲಿಲ್ಲ. ಏನು ಅಂದರೆ, ಅವರು ಇನ್ಯಾವ ಹೆಣ್ಣನ್ನು ನೋಡಿ ಮೋಹ ಪಡಲಿಲ್ಲ, ಸ್ವಾಮಿಯನ್ನು ನೋಡಿ ಮೋಹ ಪಟ್ಟರು. ಅದು ಅವರಿಗೆ ದೊಡ್ಡ ಬಿರುದಾಯಿತು ಅಂತ ಹೇಳ್ತಾ ಇದ್ದಾರೆ. ಜಗತ್ತೆಲ್ಲ ನಮಸ್ಕಾರ ಮಾಡಿತು, ಅಯ್ಯ ನಿಮ್ಮ ಮನಸ್ಸು ಎಂಥದ್ದು ಅಂದ್ರೆ ದೇವರನ್ನು ನೋಡಿ ಮೋಹ ಪಡುತ್ತಷ್ಟೇ ಹೊರತು ಇನ್ಯಾರನ್ನು ನೋಡಿ ಮೋಹ ಪಡಲ್ಲ ಅಂತ ರುದ್ರದೇವರಿಗೆ ನಮಸ್ಕಾರ ಮಾಡುವಂತಾಯಿತು. ಅದಕ್ಕೆ ಹೇಳ್ತಾರೆ ಕೆಡಿಸಿ, ಮೇಲ್ನೋಟಕ್ಕೆ ಕೆಡಿಸಿ ಉಳಿಸಿದ ಅಂದ್ರು. ಆ ರೀತಿಯಲ್ಲಿ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ. ಇವನ ಮಾಯವ ಗೆಲುವನ ಅವನು ಈ ಜಗತ್ರಯದಿ, ಇವನ ಮಾಯ ಇವನ ಇಚ್ಛೆಯನ್ನ ಗೆಲ್ಲಲಿಕ್ಕೆ ಯಾರಿಗೆ ಸಾಧ್ಯ, ಅವ ಎಲ್ಲರನ್ನ ಓಡಿಸಿಬಿಡುತ್ತಾನೆ ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳೋದೇನಪ್ಪ ಅಂದರೆ, ಕೆಡಿಸಿ ಉಳಿಸಿದ ಅಂದರೆ ನಮ್ಮ ಕಾಡೇನು ಅಂದರೆ, ಈ ಸಂಸಾರದಲ್ಲಿ ನಾನಾ ರೀತಿಯಾಗಿರತಕ್ಕಂಥ ನಮ್ಮ ಪ್ರಾರಬ್ಧ ಕರ್ಮದ ಅಪ್ಪಳಿಸಿ ಹೊಡೆಯೋದೇನಿದೆ, ಆ ಪ್ರಾರಬ್ಧ ಕರ್ಮದ ಏಟಿನಲ್ಲಿ ನಾವು ಒದ್ದಾಡುವಾಗ ಭಗವಂತ ಅವನೇ ಈ ಸಂಸಾರದಲ್ಲಿ ಸಿಲುಕಿಸಿ ಒದ್ದಾಡುವಂತೆ ಮಾಡುತ್ತಾನೆ, ಅವನೇ ಉದ್ಧಾರ ಮಾಡುತ್ತಾನೆ, ಕೇಳಿಸಿ ಉಳಿಸುವವ ಅವನೇ. ಅದರಿಂದ ಕಾವ ಕೊಲ್ಲುವ ತಾನೇ, ಅನ್ಯರು ಎನಗಿಲ್ಲ ಅಂತ ದೇವರ ಕುರಿತು ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಭಯಕೃತ್ ಭಯನಾಶನ ಎಂಬುದನ್ನ ಇಲ್ಲಿ ತೋರಿಕೊಟ್ಟು ಇದನ್ನು ಬಿಂಬಮೂರ್ತಿಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಯಾವ ಕಷ್ಟ ಬಂದರೂ ಅವನೇ ಕೊಟ್ಟಿರಬೇಕು, ಇನ್ನೊಬ್ಬರಿಲ್ಲ. ಯಾವ ಕಷ್ಟದಿಂದ ಪಾರು ಮಾಡಿದರೂ ಅವನೇ ಮಾಡಬೇಕು, ಇನ್ಯಾರಿಗೂ ಸ್ವಾತಂತ್ರ್ಯವಿಲ್ಲ. ಅವನ ಮೂಲಕವೇ ಎಲ್ಲರೂ ಮಾಡುವುದು. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀ ಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆನಿಸಿದನೆ ಕರುಣಾ ಸಮುದ್ರ ಹರಿ. ಅಷ್ಟೇ ಅಲ್ಲ, ಭಗವಂತನ ಕ್ಷಮಾಗುಣವನ್ನು ಹೇಳ್ತಾ ಇದ್ದಾರೆ. ನಮಗೆ ಸಂಶಯ ಬರುತ್ತೆ, ನಾವು ನಾನಾ ಪ್ರಾರಬ್ಧ ಕರ್ಮದ ನಮ್ಮ ಕರ್ಮದ ಒತ್ತಡದಿಂದ ದೇವರಿಗೆ ಅಪರಾಧಗಳು ಮಾಡ್ತಾ ಇದ್ದೀವಲ್ಲ ದೇವರ ಬಗ್ಗೆ, ದೇವರು ಕ್ಷಮಿಸ್ತಾನ ನಮ್ಮನ್ನ ಅಂತ ಹೇಳಿದರೆ ಭಗವಂತ ಮಹಾಕ್ಷಮಾ ಸಮುದ್ರ ನಮ್ಮ ಈ ಕರ್ಮ ಬಂಧನದಲ್ಲಿ ಸಿಕ್ಕಿ ಒದ್ದಾಡುವಂತಹ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಇರೋದು. ಅದರಿಂದ ಅವನ ಕ್ಷಮಾಗುಣದ ಪರಿಚಯ ಮಾಡಿಕೊಳ್ಳಿ, ಹೆದರಬೇಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪಾಪಕರ್ಮವ ಸಹಿಸುವಡೆ, ಏನೇನು ಪಾಪಗಳು ಮಾಡುತ್ತಾರೆ ಭಕ್ತರು ಅದನ್ನ ಸಹಿಸಿ ಕ್ಷಮಿಸೋದರಲ್ಲಿ ದೇವರಿಗೆ ಸಮರಾದ ದೇವತೆಗಳನ್ನು ಯಾರು ಈ ಬ್ರಹ್ಮಾಂಡದೊಳಗೆ ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು. ಯಾಕೆ ಇಲ್ಲಿ ಹೇಳ್ತಾರೆ ಗೋಪ, ಈ ಗೋಪ ಅಂದ್ರೆ ಹೇಳ್ತಾ ಇದ್ದಾರೆ ನಂದಗೋಪ. ನಂದಗೋಪ ಏನು ಮಾಡಿದ್ರು ಅಂದ್ರೆ ಹೇಳ್ತಾರೆ ಕೃಷ್ಣನನ್ನೇ ಭಗವಂತನನ್ನೇ ತನ್ನ ಮಗ ಅಂತ ತಿಳಿದರು. ಅದಕ್ಕೆ ಹೇಳಿದ್ರು ಭಗವಂತನನ್ನೇ ಮಗ ಅಂತ ತಿಳ್ಕೊಂಡ್ರೆ ಅದನ್ನು ನೋಡಿ ಭಗವಂತ ಸಿಟ್ಟು ಮಾಡಲಿಲ್ಲ, ಅದನ್ನು ಕ್ಷಮ ಮಾಡಿದ ಅಂತ ಹೇಳ್ತಾರೆ. ಗೋಪ ಗುರುವಿನ ಮಡದಿ, ಗುರುವಿನ ಮಡದಿ ಅಂತ ಹೇಳಿದರೆ ಗುರು ಯಾರು ಅಂದ್ರೆ ಬೃಹಸ್ಪತ್ಯಾಚಾರರು, ಅವರ ಹೆಂಡತಿ ತಾರಾದೇವಿ, ಆಕೆ ಮಾಡಿರತಕ್ಕಂಥ ಅಪರಾಧ ಅಂದ್ರು. ಏನು ಅಪರಾಧ ಅಂದ್ರೆ ಚಂದ್ರನಿಂದ ಕೂಡಿಕೊಂಡದ್ದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರರನ್ನು ಬಿಟ್ಟು ಚಂದ್ರನೊಡನೆ ವಿಹಾರ ಮಾಡಿದ್ದು ತಾರಾ ಅಪರಾಧ, ಅದರನ್ನು ನೋಡಿ ಭಗವಂತ ಅದನ್ನು ಕ್ಷಮಾ ಮಾಡಿದ ಅಂತ ಹೇಳ್ತಾರೆ. ಅಲ್ಲಿ ಒಳಗೊಳಗೆ ರಹಸ್ಯಗಳು ತುಂಬಾ ಇವೆ. ಭಗವಂತ ಅವರನ್ನು ಕ್ಷಮಾ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇನ್ನ ಗೋಪ ಗುರುವಿನ ಮಡದಿ ಭೃಗು, ಭೃಗು ಮಹರ್ಷಿಗಳು ಬಂದರು, ಅವರು ದೇವರನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋಗಿ ಕಾಲಿಂದ ಒದ್ರು, ಅದೊಂದು ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ದೊಡ್ಡವರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಇಲ್ಲಿ ತಿಳಿಯಬೇಕಾದರೆ ಸಾಮಾನ್ಯ ಜನರಿಗೆ ಗೊತ್ತಿರುವ ಕಥೆ ಏನು ಅಂದ್ರೆ ಗುರು ಮಹರ್ಷಿಗಳು ಎಲ್ಲಾ ಋಷಿಗಳು ಸೇರಿ ದೇವರು ದೊಡ್ಡವರು ಅಂತ ನಿರ್ಣಯ ಮಾಡಲಿಕ್ಕಾಗಿ ಭೃಗು ಮಹರ್ಷಿಗಳನ್ನು ಕಳಿಸಿದರು. ಅವರು ಯಾರು ದೊಡ್ಡವರು ಯಾರು ದೊಡ್ಡವರು ಅಂತ ನೋಡ್ತಾ ನೋಡ್ತಾ ಹೋಗಿ ದೇವರು ಕೊನೆಗೆ ಮಲಗಿರುವಾಗ ಸಿಟ್ಟಿನಿಂದ ತನ್ನ ಎದ್ದು ಗೌರವಿಸದೆ ಇರುವಾಗ ಮಲಗಿದ್ದರೆ ಹೋಗಿ ಸಿಟ್ಟಿನಿಂದ ಎದೆ ಹೊಡೆದರು ಅಂತ ಇಷ್ಟೆಲ್ಲ ಕಥೆ ಮಾಮೂಲಕ್ಕೆ ಬರುತ್ತೆ. ಆದರೆ ಒಳಗಿನ ರಹಸ್ಯ ಏನು ಅಂದರೆ ಕಶ್ಯಪಾದಿ ಮಹರ್ಷಿಗಳೆಲ್ಲ ಗಂಗಾ ತೀರದಲ್ಲಿ ಯಜ್ಞ ಮಾಡುವಾಗ ನಾರದರು ಬಂದು ಕೇಳುತ್ತಾರೆ ಈ ಯಜ್ಞ ಫಲಭೋಕ್ತರು ಯಾರು ಅಂತ. ಎಲ್ಲರಿಗೂ ಸಂಶಯ ಬಂತು ಅಂತ ಅಲ್ಲಿ ಬರುತ್ತೆ. ಹಾಗಾದ್ರೆ ನಮಗೂ ಸಂಶಯ ಬರುತ್ತೆ, ಅವರು ಮಾಡಿದ್ದು ಮೊದಲನೇ ಯಜ್ಞವ, ಜೀವನದಲ್ಲಿ ಯಾವ ಯಜ್ಞಗಳು ಮಾಡಿಲ್ವಾ, ಮಾಡದೇನೆ ಮಹರ್ಷಿಗಳು ಅಂತಾದ್ರ. ಅಲ್ಲಿ ಕಶ್ಯಪಾದ್ಯಾಹ ಮುನೀಶ್ವರಾಹ ಅಂತ ಹೇಳ್ತಾರೆ, ಮುನೀಶ್ವರರಾದವರೆಲ್ಲ ಸೇರಿಕೊಂಡು ಜೀವನದಲ್ಲಿ ಒಂದು ಯಜ್ಞ ಮಾಡದೆ ಮೊದಲನೇ ಯಜ್ಞ ಅದು ಆಗಿತ್ತ, ಇಲ್ಲ ಅನೇಕ ಯಜ್ಞಗಳು ಮಾಡಿದ್ರೆ ಅವರು ಆ ಯಜ್ಞಗಳು ಯಾರಿಗೆ ಕೊಟ್ಟರು ಇದನ್ನು ಅದಕ್ಕೆ ಕೊಡತಾರೆ, ಅವರಿಗೆ ಕೊಡತಾರೆ. ಅದರಿಂದ ಅವರಿಗೆ ಯಾರು ಯಜ್ಞ ಫಲಭೋಕ್ತರು ಅಂತ ಗೊತ್ತಿಲ್ಲ ಅಂತ ನಾರದರು ಕೇಳಿದ್ದಲ್ಲ. ಯಾಕೆ ಅಂದ್ರೆ ಅಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುವುದು ಸಂಶಯಂ ಸಮಾಪನ್ನಾಹ ಅಂತ ಬರಲಿಲ್ಲ, ಸಂಶಯಾರ್ಥಂ ಸಮಾಪನ್ನಾಹ ಅಂತ ಬರುತ್ತೆ. ನೀವೇನೋ ನಿಶ್ಚಯ ಜ್ಞಾನದಿಂದ ಯಜ್ಞಗಳು ಮಾಡಿಬಿಡ್ತಾ ಇದ್ದೀರಾ, ಆದರೆ ಜನಗಳಿಗೆ ಗೊತ್ತಾಗಬೇಕು, ಜನಗಳಿಗೆ ವಿಶೇಷವಾಗಿ ಯಾರು ದೊಡ್ಡವರು ಅಂತ ಚೆನ್ನಾಗಿ ಗೊತ್ತಾಗಬೇಕು, ಆ ಗೊತ್ತಾಗುವಂತೆ ಮಾಡುವುದೇ ದೊಡ್ಡ ಯಜ್ಞ, ಅದು ಮಾಡಿ ಅಂತ ನಾರದರು ಹೇಳಿದಾಗ ಅವಾಗ ಅವರು ಸಂಶಯ ಅರ್ಥಂ ಸಂಶಯಮೇವ, ಜನರಿಗೆ ಬರತಕ್ಕಂತಹ ಸಂಶಯವೇ ಪ್ರಯೋಜನ ಆಗಿತ್ತಂತೆ. ಅವರು ಅದಕ್ಕಾಗಿ ಹೊರಟರು. ಅದಕ್ಕೆ ಭೃಗು ಮಹರ್ಷಿಗಳಿಗೆ ಕೇಳಿದರು, ನೀವಾದರೆ ಸಮರ್ಥರು ಜನರ ಸಂಶಯ ನಿವಾರಣೆ ಮಾಡುವುದರಲ್ಲಿ ಅಂತ ಕೇಳಿದಾಗ ಅವರು ಹೊರಟರಂತೆ. ಹಾಗಾದ್ರೆ ಭೃಗು ಮಹರ್ಷಿಗಳಿಗೂ ಮೊದಲೇ ಗೊತ್ತಿತ್ತಲ್ವಾ? ನಂತರ ಅವರು ಪ್ರಾರ್ಥನೆ ಮಾಡಿದಾಗ ಇವರು ಗೊತ್ತಿಲ್ಲದೆ ಹೋಗಿ ನಂತರ ಶಾಪಗಳು ಕೊಟ್ಟು ಮಾಡಿದ್ರು ಅಂತ ಅಲ್ಲ, ಅವರಿಗೆ ಮೊದಲೇ ಗೊತ್ತಿತ್ತು. ಮೊದಲೇ ಗೊತ್ತಿದ್ದು ನಂತರ ಹೊರಟರು, ಏನು ಇದ್ದದ್ದನ್ನೇ ಸ್ಥಾಪನೆ ಮಾಡಲಿಕ್ಕೆ ಹೊರಟರು. ಇವರು ದೇವರೇ ಸರ್ವೋತ್ತಮ ಅಂತ ಗೊತ್ತಿದ್ದು ಬರ್ತಿದ್ದಾರೆ ಅಂತ ಬ್ರಹ್ಮದೇವರಿಗೂ ಗೊತ್ತು, ರುದ್ರದೇವರಿಗೂ ಗೊತ್ತು. ಯಾಕೆ ಅಂದ್ರೆ ಭೃಗು ಮಹರ್ಷಿಗಳ ಒಳಗೆ ನಿಂತು ಆ ಮನಸ್ಸನ್ನು ಪ್ರೇರಣೆ ಮಾಡುವುದೇ ರುದ್ರದೇವರು ಬ್ರಹ್ಮದೇವರು. ಆದ್ದರಿಂದ ರುದ್ರದೇವರು ತಕ್ಕಂತೆ ನಾಟಕ ಆಡಿದರು, ಬ್ರಹ್ಮದೇವರು ತಕ್ಕಂತೆ ನಾಟಕ ಆಡಿದರು, ಅವರಿಗೆ ತಕ್ಕಂತೆ ನಾಟಕ ಭೃಗು ಮಹರ್ಷಿಗಳು ಆಡಿದರು. ಏನಾಡಿದರು ಅಂದ್ರೆ ಅವರ ಪೂಜಾ, ರುದ್ರದೇವರ ರೂಪದ ಪೂಜಾ ನಮಗೆ ಯೋಗ್ಯತೆ ಇಲ್ಲ, ಬ್ರಹ್ಮದೇವರ ಪೂಜಾ ನಮಗೆ ಯೋಗ್ಯತೆ ಇಲ್ಲ, ವಾಯುದೇವರ ಪೂಜಾ ಸಂಸಾರದಲ್ಲಿದ್ದವರಿಗೆ ವಿಧಾನ, ಆದ್ದರಿಂದ ಶಾಪ ಕೊಟ್ಟಂತೆ ಮಾಡಿ ನಮಗೆ ಯೋಗ್ಯವಲ್ಲದನ್ನ ದಿನ ತೆಗೆದು ಬಿಟ್ಟರು, ಅದನ್ನೇ ಅಷ್ಟು ಮಾಡಿದರಷ್ಟೇ. ಇನ್ನು ದೇವರತ್ರ ಬಂದಾಗ ಸರ್ವೋತ್ತಮ ಅಂತ ಭೃಗು ಮಹರ್ಷಿಗಳಿಗೆ ಸದಾ ಮೊದಲೇ ಗೊತ್ತಿತ್ತು. ಇನ್ನ ಅವರಿಗೆ ಮೊದಲೇ ಹೆಸರು, ಸಿಟ್ಟನ್ನು ಗೆದ್ದವರು ಅಂತ ಮಹಾಜ್ಞಾನಿಗಳಿಗೆ ಹೆಸರು ಭೃಗು ಮಹರ್ಷಿಗಳಿಗೆ. ಅಂಥವರು ಆ ದೇವರತ್ರ ಬಂದಾಗ ಸಕಲ ಗುಣಪೂರ್ಣನಾಗಿರತಕ್ಕಂತಹ ಭಗವಂತನನ್ನ ಕಂಡಾಗ ಭಗವಂತನನ್ನ ಸಿಟ್ಟಿಂದ ಒದ್ದರು ಅಂತ ಹೇಳಿದರೆ ಅಲ್ಲಿ ಬರ್ತಾ ಇದೆ ಹೆಸರು. ಅದು ಜ್ಞಾನಿಗಳೊಬ್ಬರು ಬರೀತಾರದಕ್ಕೆ ಇಲ್ಲಯ್ಯ. ಅಲ್ಲಿ ಬಂದಾಗ ದೊಡ್ಡವರಾದವರ ಚರ್ಯ ಹೇಗಿರುತ್ತೆ ಅಂದರೆ ತಮ್ಮೊಳಗೆ ಬಿಂಬಮೂರ್ತಿ ಮಾಡತಕ್ಕ ಚರ್ಯವನ್ನು ನೋಡತಾನೆ ಇರ್ತಾರಂತೆ. ಜಗನ್ನಾಥದಾಸರ ಬಗ್ಗೆ ಗುರು ಶ್ರೀಷ ವಿಠಲರು ಒಂದು ಪದವನ್ನ ಬರೀತಾರೆ, ಎಂತು ಪೊಗಳಲಿ ಜಗನ್ನಾಥದಾಸರನ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾರೆ. ಈ ಪರಿ ನಿರಂತರದಿ ಆಪಾದ ಮೌಳಿತನ ಕಾಪಯೋಜ ಚಮುಖರ ರೂಪಗಳಲಿ ಆಪರನ ಪುರುಷನ ವ್ಯಾಪಾರ ನೋಡುತ್ತಲಿ ಅಪಾರ ಮಹಿಮನ ಸ್ವರೂಪ ಸ್ಮರಿಸುತ್ತಲಿ ಎಂತು ಪೊಗಳಲಿ ಜಗನ್ನಾಥ ದಾಸರನ. ಹೇಳ್ತಾರೆ ಆ ಪಯೋಜದ ಮುಖರ ರೂಪಗಳಲ್ಲಿ ಒಳಗೆ ಜಗನ್ನಾಥದಾಸರು ತಮ್ಮೊಳಗೆ ಬ್ರಹ್ಮಾದಿ ದೇವತೆಗಳನ್ನ ನೋಡತಾ ಇದ್ದಾರೆ, ಅವರೊಳಗೆ ದೇವರನ್ನು ನೋಡತಾ ಇದ್ದಾರೆ. ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ ಅಂತ ಹೇಳ್ತಾರೆ. ಆ ದೇವತೆಗಳೊಳಗೂ ದೇವರನ್ನ ನೋಡುತ್ತಾ ಆ ದೇವರು ಮಾಡಿಸುವ ವ್ಯಾಪಾರ ನೋಡುತ್ತಾರೆ, ಆ ದೇವರು ಮಾಡಿಸುವ ವ್ಯಾಪಾರಕ್ಕನುಗುಣವಾಗಿ ದೇವತೆಗಳು ಮಾಡಿಸುವ ವ್ಯಾಪಾರವನ್ನು ನೋಡುತ್ತಾ ಇದ್ದಾರೆ, ಅವರ ವ್ಯಾಪಾರಕ್ಕೆ ತಕ್ಕಂತೆ ತಮ್ಮ ವ್ಯಾಪಾರ ಆಗುವುದು ನೋಡತಾ ಇದ್ದಾರೆ. ಇಷ್ಟು ನೋಡತಾ ಬರೆದ ಗ್ರಂಥವೇ ಹರಿಕಥಾಮೃತ ಸಾರ ಅಂತ ಜಗನ್ನಾಥದಾಸರ ಗತ್ತನ್ನು ತಿಳಿಸಿಕೊಟ್ಟರೆ, ಅವರಿಗೆ ಅನುಗ್ರಹ ಮಾಡಿದ ಗೋಪಾಲದಾಸರು, ಅವರಿಗೆ ಅನುಗ್ರಹ ಮಾಡಿದ ಭೃಗು ಮಹರ್ಷಿಗಳ ಸಾಕ್ಷಾತ್ ಅಂಶ ಆಗಿರತಕ್ಕಂಥ ವಿಜಯದಾಸರು ಅವರೆಂಥ ಇರಬೇಕು. ಅವರೇ ಹಾಗಿದ್ದರೆ ವಿಜಯದಾಸರು ಅವರ ಮೂಲ ರೂಪ ಭೃಗು ಮಹರ್ಷಿಗಳು ಅವರೆಂಥವರಾಗಿರಬೇಕು ಅಂತ ಅದಕ್ಕೆ ಹೇಳ್ತಾರೆ. ವಿಜಯದಾಸರು ತಮ್ಮ ಪದದಲ್ಲಿ ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ಹೇಳ್ತಾ ಕೊನೆಗೆ ಮೈದುನ ಗೊರಿದ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿ ಅನುಭವವೋ ಅಂತ ಹೇಳ್ತಾರೆ. ಅಲ್ಲಿ ಮೈದುನ ಅಂದ್ರೆ ಯಾರು? ಅರ್ಜುನ ಅಂತ ಒಂದರ್ಥ, ಇನ್ನೊಂದು ಮೈದುನ ಪದ್ಮಾವತಿ ದೇವಿಯ ತಮ್ಮ ಅಂದ್ರೆ ಚಂದ್ರ. ಚಂದ್ರ ಅಂದ್ರೆ ಒಂದು ರೀತಿಯಲ್ಲಿ ರಮಾದೇವಿಯ ತಮ್ಮ ಸಮುದ್ರ ರಾಜನ ಮಗ ಚಂದ್ರ, ಆತನಿಗೆ ಒಲಿದ ಭಗವಂತ. ಹಾಗೆ ಇಲ್ಲೂ ಒಲಿದ. ಯಾಕೆ ಒಲಿದ ಅಂದ್ರೆ ಚಂದ್ರ ಮಾಡಿದ ಅಪರಾಧ ತಾರಾದೇವಿ ಜೊತೆಗೆ ಇದ್ದದ್ದನ್ನ ಕ್ಷಮಿಸಿ ಒಲಿದ. ಹಾಗೆ ಮೈದುನ ಒಲಿದ. ಹಾಗೆ ಅದೇ ಚಂದ್ರ ವಸುಧಾನನಾಗಿ ಬಂದಾಗ ಮೇಲಿನ ವಸ್ತ್ರವನ್ನು ಕೊಟ್ಟು ಶ್ರೀನಿವಾಸನಾಗಿ ಅನುಗ್ರಹ ಮಾಡಿದ. ಇಷ್ಟೆಲ್ಲ ಅಲ್ಲದೆ ಇನ್ನೊಂದರ್ಥ ಇದೆ ಅಂತ. ಏನದು ಅಂದರೆ ಮೈದುನ ಇನ್ನೊಬ್ಬರು ಯಾರು ಅಂದ್ರೆ ಹೇಳ್ತಾರೆ, ಭೃಗುರು ವೈವಾರುಣಿ ವರುಣಂ ಪಿತರಂ ಉಪಸಸಾರ ಅಂತ ವೇದದಲ್ಲಿ ಬರುತ್ತೆ. ಉಪನಿಷತ್ತಿನಲ್ಲಿ ವರುಣ ಅಂದ್ರೆ ಸಮುದ್ರ ರಾಜರು. ಸಮುದ್ರ ರಾಜರ ಮಗ ಅಂದ್ರೆ ರಮಾದೇವಿಯ ತಮ್ಮ ಇನ್ನೊಬ್ಬರಿದ್ದಾರೆ ಯಾರು, ಭೃಗು ಮಹರ್ಷಿಗಳು ಅಂತ ಹೇಳ್ತಾರೆ, ವರುಣದೇವರ ಮಗ ಅಂತ ಹೇಳಿ. ಆ ರೀತಿಯಲ್ಲಿ ವರುಣದೇವರ ಮಗ ಯಾರು ಅಂದ್ರೆ ಚಂದ್ರನೂ ಹೌದು, ವರುಣದೇವರ ಮಗ ಯಾರು ಅಂದ್ರೆ ಭೃಗು ಮಹರ್ಷಿಗಳು ಹೌದು. ಆದ್ದರಿಂದ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಮದುವೆ ಸಮಯದಲ್ಲಿ ಪಾದಕ್ಕೆ ಚಪ್ಪಲಿ ಪಾದುಕೆಯನ್ನ ಕೊಡತಕ್ಕಂತಹ ಕೆಲಸ ಮೈದುನದ್ದು. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಮೈದುನ ಗೊಲಿದ ವಿಜಯ ವಿಠಲ ಅಂದ್ರು. ಮೈದುನ ಅಂದ್ರೆ ಎಲ್ಲಾ ಮೈದುನರು ಹೌದು, ತಾವೇ ಶುದ್ಧ ಮೈದುನ ದೇವರಿಗೆ, ಭೃಗು ಮಹರ್ಷಿಗಳು ತಾವೇ ಮೈದುನ. ಅದಕ್ಕೆ ತಮಗೆ ಭಗವಂತ ಅನುಗ್ರಹ ಮಾಡಿದ್ದನ್ನ ನೆನೆಯುತ್ತಾರಲ್ಲಿ ಸ್ವಾಮಿ. ಅದು ಹೇಗೆ ಅಂದ್ರೆ ಪಾದ ಸಾಕ್ಷಿ ಅನುಭವವು ಅಂದ್ರು. ಏನು ಪಾದ ಸಾಕ್ಷಿ ಅಂದ್ರೆ, ಆ ಸ್ವಾಮಿಗೆ ಮದುವೆ ಕಾಲದಲ್ಲಿ ಪಾದಕ್ಕೆ ಪಾದಕೆಯನ್ನು ಕೊಟ್ಟದ್ದಲ್ಲ, ಅದೇ ಸಾಕ್ಷಿಯಪ್ಪ ನೀನು ಅನುಗ್ರಹ ಮಾಡಿದ್ದು ಅಂತ ವಿಜಯದಾಸರು ಹೇಳುತ್ತಾರೆ. ಆ ರೀತಿಯಾಗಿ ಅಂತಹ ಭೃಗುಮಹರ್ಷಿಗಳು ಭಗವಂತನ ಸರ್ವೋತ್ತಮತ್ವ ಸದಾ ಕುಡಿತದ್ದು ನಿಂತಿರತಕ್ಕಂತಹ ಮಹಾನುಭಾವರು ಆ ದೇವರ ಹತ್ರ ಬರ್ತಾ ಇದ್ದಾರೆ. ಬಂದಾಗ ಭಗವಂತನ ಸರ್ವೋತ್ತಮತ್ವ ನಿರ್ಣಯ ಮಾಡಲಿಕ್ಕೆ ಬಂದಾಗ ಸ್ವಾಮಿಯು ಮಲಗಿದಂತೆ ಮಾಡಿದರೆ ಎದುರಿಗೆ ಬರ್ತಾರೆ, ಭಗವಂತನ ನೋಡತಾ ಇದ್ದಾರೆ. ಒಳಗೆ ಭಗವಂತನ ವ್ಯಾಪಾರ ಕಾಣತಾ ಇದೆ, ಹೊರಗೆ ಭಗವಂತನ ವ್ಯಾಪಾರ ಕಾಣತಾ ಇದೆ. ಮಲಗಿದೆ, ಮಲಗಿದ್ದಾನೆ, ಆದರೆ ಒಳಗೆ ಬಿಂಬಮೂರ್ತಿ ಹೊಡಿ ಹೊಡಿ ಅಂತ ವ್ಯಾಪಾರ ಬರ್ತಾ ಇದೆ, ಕಾಲಿಂದ ಹೊಡಿ ಅಂತ. ಒಂದು ಕಡೆ ಆಶ್ಚರ್ಯ, ಏನಿದು ಸ್ವಾಮಿಯ ವ್ಯಾಪಾರ, ತನ್ನನ್ನೇ ಹೊಡಿಬೇಕು ಅಂತ ಬರ್ತಾ ಇದಲ್ಲ, ಅದಕ್ಕೇನು ಮೂಲ ಕಾರಣವಾದ ನಂದೇ ಕೂತಿದೆ ಅಂತ ನೋಡುತ್ತಾ ಇದ್ದಾರೆ, ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಆದರೆ ಒಳಗೆ ಬಲವಂತವಾದ ಪ್ರೇರಣೆ ಹೊಡೆಯಬೇಕು ಅಂತ. ಆಗ ಚಿಂತನೆ ಮಾಡಿದರಂತೆ, ಸ್ವಾಮಿ ಇದು ನಿನ್ನ ಪ್ರೇರಣೆ, ನಿನ್ನ ಹೊಡೆಯೋದೇನಿದೆಯಲ್ಲ ನನ್ನ ವಶ ಇಲ್ಲ, ನೀ ಮಾಡಿ ಮಾಡಿಸುವ ಸಕಲ ವ್ಯಾಪಾರವು ನಿನ್ನ ಪೂಜಾ ಹರಿಯೇ ಅಂತ ಆ ಹೊಡೆಯೋದನ್ನ ಅವರಿಗೆ ದೇವರ ಪೂಜಾ ಅಂತ ಮಾಡಿದ್ರಂತೆ. ಹೇಗ್ ಮಾಡಿದ್ರಪ್ಪ ಅಂದ್ರೆ ಹೇಳ್ತಾರೆ, ನಮ್ಮ ಶರೀರದ ಸುತ್ತು ದೇವರ ರೂಪ ಇರುತ್ತೆ, ವಿರಾಟ್ ರೂಪ. ಅದನ್ನ ಷೋಡಶಿಯಲ್ಲಿ ಚೆನ್ನಾಗಿ ವಿವರಣೆ ಮಾಡ್ತಾರೆ ಷೋಡಶಿಕಾರರು. ನಮ್ಮ ಪಾದದಲ್ಲಿ ರೇಖೆಗಳಿದ್ದರೆ, ನಮ್ಮ ಪಾದದ ಸುತ್ತು ದೇವರ ಪಾದ ಇದ್ದರೆ ಆ ಪಾದದ ರೇಖೆಗಳಲ್ಲಿರುತ್ತೆ, ನಮ್ಮ ಪಾದದ ರೇಖೆಗಳಿಗೆ ಆಧಾರವಾಗಿ ದೇವರ ಪಾದದ ರೇಖೆಗಳಿರುತ್ತೆ. ಆ ದೇವರ ಪಾದದ ರೇಖೆಗಳೆಂಥವು ಅಂದರೆ ಅದನ್ನ ಹೇಳುತ್ತಾರೆ, ಧ್ವಜ, ವಜ್ರ, ಅಂಕುಶ, ಪದ್ಮ ಮೊದಲಾದವಲ್ಲ. ಆ ನಾಲ್ಕು ರೇಖೆಗಳು ಹೇಗೆ ತಯಾರಾಗಿದೆ ಎಂದು ಹೇಳ್ತಾರೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ರೂಪಗಳಿಂದ ತಯಾರಾದ ರೇಖೆಗಳು. ಅದನ್ನು ನೋಡಿದರಂತೆ, ಸ್ವಾಮಿ ನನ್ನ ಕಾಲಿಗೆ ಆಧಾರವಾದ ನಿನ್ನ ಕಾಲು, ಆ ಕಾಲಿನೊಳಗಿರುವ ಈ ನಾಲ್ಕು ರೂಪಗಳಿಂದ ಕೂಡಿರತಕ್ಕಂತಹ ನಿನ್ನ ಪಾದ, ಈ ಪಾದದಲ್ಲಿರುವ ನಿನ್ನ ರೂಪಗಳಿಗೂ ನಿನ್ನ ಮೂರ್ತಿಗೂ, ಎದುರೀಗ ಕಾಣುವಂತಹ ಮೂರ್ತಿಗೂ ಐಕ್ಯ ಚಿಂತನೆ ಮಾಡಿ ಪಾದ ಇಡ್ತಾ ಇದ್ದಾರೆ. ಇದು ಪೂಜೆ ಆಗಲಿ ಹರಿಯೇ, ನನ್ನ ಪ್ರಬಲವಾದಂತಹ ಏನು ಕರ್ಮ ಇದೆಯೋ ಗೊತ್ತಿಲ್ಲ, ನೀನಂತೂ ಪ್ರೇರಣೆ ಮಾಡುತ್ತಾ ಇದೀಯ, ಇದು ನಿನ್ನ ಪೂಜೆಯಾಗಲಿ ಅಂತ ಕಾಲಿಟ್ರು. ಅದಕ್ಕೆ ಸ್ವಾಮಿಯದ್ದ ಹೇಳ, ಕಾಲಿಂದಲೂ ಪೂಜೆ ಮಾಡುವ ವ್ಯಕ್ತಿ ನೀನೊಬ್ಬನಿದ್ದೀಯಲ್ಲ ಅಂತ ಅವರ ಕಾಲಕ್ಕೆ ವಿಶೇಷವಾಗಿ ಅಭಿಷೇಕ ಮಾಡಿದ. ಈ ರೀತಿಯಾಗಿ ಅವರು ಕಾಲಿಂದ ಹೊಡೆದರು. ಭಗವಂತನ ಕುರಿತು ತಪ್ಪಾಗಿ ಒಂದು ಮಾತು ಹೇಳಿದರೆ ಸಾಕು, ತಮಸ್ಸಿಗೆ ಹಾಕ್ತಾರೆ. ಅಂಥದ್ದು ದೇವರನ್ನ ಕಾಲಿಲಿ ಒದ್ರೆ ಭೃಗು ಮಹರ್ಷಿಗಳನ್ನ ದೇವ ಹೇಗೆ ಕ್ಷಮಾ ಮಾಡಿದ ಅಂದ್ರೆ, ಆ ಕಾಲಿಲಿ ಹೊಡೆಯುವುದರಲ್ಲಿ ಈ ತರ ಚರ್ಯ ಇತ್ತು ಅಂತ ಹೇಳುತ್ತಾರೆ. ಅದಕ್ಕೆ ಸ್ವಾಮಿ ಭೃಗು ಮಹರ್ಷಿಗಳು ಮಾಡಿದ ಅಪರಾಧ ಎಣಿಸಿದನೇ ಎಣಿಸಲಿಲ್ಲ, ಅದು ಅಪರಾಧವೇ ಆಗಲಿಲ್ಲ. ಯದ್ಯಪಿ ಅವರ ಕರ್ಮಾನುಸಾರದ ಅಪರಾಧವೇ ಆಗಿತ್ತು, ಹೊಡಿಬೇಕಾಗಿ ಬಂದಿತ್ತು, ಆದರೆ ತನ್ನ ಅದ್ಭುತವಾದ ಚಿಂತನೆ ತಾನೇ ಕೊಟ್ಟು ಅವರಿಗೆ ಪರಮಾನುಗ್ರಹ ಮಾಡಿದ. ಹಾಗೆ ಅವರು ಏನು ಅಪರಾಧ ಇತ್ತು ಕಾಲಿಂದ ಹೊಡೆಯುವುದು ಎಂಬುದು, ಅದು ತಾನೇ ಮಾಡಿಸಿದ್ರು ಕೂಡ, ಆ ಅಪರಾಧಕ್ಕೆ ಕಾರಣಭೂತವಾದ ಒಳಗೆ ಕೂತಿದ್ರು ಕೂಡ ಅದನ್ನು ಕ್ಷಮಿಸಿ ಭಗವಂತ ಅವರನ್ನು ಧಾರ ಮಾಡಿದ. ಇದಯ್ಯ ಭಗವಂತ ಬಿಂಬಮೂರ್ತಿಯ ಲೀಲಾ ಅಂತ ಹೇಳ್ತಾರೆ. ಇಷ್ಟು ಆಳಕ್ಕೆ ಹೋಗಬೇಕು, ಇಲ್ಲದಿದ್ರೆ ಭೃಗುಮಹರ್ಷಿಗಳು ಬಂದು ಹೊಡೆದ್ರು ದೇವರು ಕ್ಷಮ ಮಾಡಿದ್ರು ಅಂದ್ರೆ ಕಾರಣ ಗೊತ್ತಾಗಲ್ಲ, ಇಷ್ಟು ಒಳಗೆ ಕೂತಿದೆ. ಹಾಗಾದರೆ ಈ ಏನು ಲಿಸ್ಟ್ ಕೊಡತಾ ಇದ್ದಾರೆ, ಗುರುವಿನ ಮಡದಿ, ನಂದಗೋಪ, ನಂತರ ಚಂದ್ರ, ಇಂದ್ರ ಮೊದಲಾದ ಯಾರ್ಯಾರಿದ್ದಾರೆ, ಇವರೆಲ್ಲರೂ ಕೂಡ ಇಂಥ ಮಹಾನುಭಾವರೇ, ಎಲ್ಲರೂ ಕೂಡ ಭಗವಂತನ ಬಿಂಬಕ್ರಿಯಾ ಚಿಂತನ ಸತತ ಮಾಡತಕ್ಕಂಥವರೇ. ಆಯಾ ಕಾರ್ಯಗಳು ಅವರವರಿಂದ ತಪ್ಪುಗಳು ನಡೆದಾಗ ಅವರಿಗೆ ಹೇಗೆ ಅಂದ್ರೆ, ಒಳ್ಳೆ ಕೆಲಸ ನಡೆದಾಗಲೂ ಒಳಗೆ ಹರಿಯ ಬಿಂಬಕ್ರಿಯನ್ನು ಚಿಂತನೆ ಮಾಡುತ್ತಾ ಇರುತ್ತಾರೆ, ತಮ್ಮಿಂದ ಕೆಟ್ಟ ಕೆಲಸವೂ ಭಗವಂತ ಮಾಡಿ ಮಾಡಿಸುವಾಗ ಅಲ್ಲೂ ಭಗವಂತನನ್ನೇ ನೆನೀತಾ ನೆನೀತಾ ಆ ಕೆಲಸ ಒಂದು ಕಡೆ ನಡೆದು ಹೋಗ್ತಾ ಇರುತ್ತೆ, ಇನ್ನೊಂದು ಕಡೆ ದೇವತನ ನೆನಪು ಕೊಟ್ಟೇ ಕೊಡತಾ ಇರ್ತಾನೆ. ಇಂಥ ರೀತಿ ಅವರ ಕೆಟ್ಟ ಕೆಲಸಗಳು ನಡೆಯುವುದು, ಕೆಟ್ಟ ಅಂದ್ರೆ ಅಪರಾಧಗಳು ನಡೆಯೋದು. ಅದಕ್ಕೆ ಹೇಳ್ತಾರೆ, ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳು ಎನಿಸುವವು ಅಂದ್ರು. ಅವರ ದೊಡ್ಡವರ ಅಪರಾಧಗಳೇನಿವೆ ಅದನ್ನ ನೆನೆದರೆ ಸಾಕು ಚಿಕ್ಕವರು ಉದ್ಧಾರ ಆಗಿ ಬಿಡುತ್ತಾರೆ ಅಂತ. ಯಾವ ರೀತಿ ನೆನೆಯಬೇಕು, ಇವ್ರು ಹೊಡೆದ್ರು ಇವ್ರು ಹೊಡೆದ್ರು ಅಂತಲ್ಲ, ಅವರು ಬಿಂಬಕ್ರಿಯ ಭಗವಂತನ ಬಿಂಬಕ್ರಿಯೆಯನ್ನ ಸ್ಮರಣೆ ಮಾಡುತ್ತಾ ಈ ರೀತಿ ಮಾಡಿದ್ರು ಅಂತ ಯಾರು ನೆನೆಯುತ್ತಾರೋ ಅವರ ಅಪರಾಧಗಳು ಕೂಡ ನಮಗೆ ವಿಶೇಷವಾಗಿ ನಮ್ಮ ಅಪರಾಧಗಳನ್ನು ಕತ್ತರಿಸುವಂತೆ ಆಗುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಭೃಗು ಮಹರ್ಷಿಗಳ ಚಿಂತನೆ ಹೀಗಿದ್ದರೆ ಕಕ್ಷಾದಲ್ಲಿ ಅವರಕ್ಕಿಂತ ಅತ್ಯಂತ ಉತ್ತಮ ಮಟ್ಟದಲ್ಲಿರ್ತಕ್ಕಂತಹ ಚಂದ್ರದೇವರ ಚಿಂತನೆ ಹೇಗಿರಬೇಕು, ಅವರಕ್ಕಿಂತ ಇನ್ನಾ ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಇಂದ್ರದೇವರ ಚಿಂತನೆ ಹೇಗಿರಬೇಕು, ಅವರವರು ತಪ್ಪುಗಳು ನಡೆದಾಗ ಅವರವರ ಚಿಂತನೆ, ಅವರೇ ಸ್ವಯಂ ತತ್ವ ಅಭಿಮಾನಿಗಳು, ಅವರಲ್ಲಿ ಎಂಥ ಚಿಂತನೆಗಳಿರಬೇಕು. ಒಂದು ಕಡೆ ಕರ್ಮಾನುಸಾರಕ್ಕ ಏನು ಪ್ರಾರಬ್ಧ ಕರ್ಮಾನುಸಾರ ಎಲ್ಲ ಚರ್ಯ ನಡೆದು ಹೋಗ್ತಾ ಇರುವಾಗ ಭಗವಂತನ ಚಿಂತನೆ ಎಡಬಿಡದೆ ಭಕ್ತರಿಗೆ ದಯಪಾಲಿಸುವಂತಹ ತತ್ವಾಭಿಮಾನಿಗಳು ಸ್ವಯಂ ತಮ್ಮಿಂದಲೇ ಅಪರಾಧಗಳಾಗುವಾಗ ಆ ಭಗವಂತನ ಸ್ಮರಣೆ ಒಳಗೆ ಭಗವಂತ ಕೊಟ್ಟಿರ್ತಾನೆ ಎಂಬುದು ರಹಸ್ಯ ಅಂತ ದಾಸರಾಯರು ತುಂಬಾ ಹೇಳುತ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಈ ಇಂದ್ರದೇವರು ಮಾಡಿದ ಅಪರಾಧ ಏನಯ್ಯ ಅಂದರೆ ಗೋಪುರದಲ್ಲಿ ಕೃಷ್ಣನ ಮೇಲೆ ಮೊಳಗರದದ್ದೇ ದೊಡ್ಡ ಅಪರಾಧ. ಅಷ್ಟೇ ಅಲ್ಲ, ಇನ್ನ ಪಾರಿಜಾತ ಅಪಹರಣ ಕಾಲದಲ್ಲಿ ಯುದ್ಧಕ್ಕೆ ಮಾಡಿ ಬಂದದ್ದು ಇವೆಲ್ಲವೂ ಕೂಡ ಇಂದ್ರದೇವರ ಅಪರಾಧ ಅಂದ್ರು. ನಂತರ ಚಂದ್ರನ ಅಪರಾಧ ಆಯಿತು, ನಂತರ ಭೃಗು ಮಹರ್ಷಿಗಳ ಅಪರಾಧ ಅಂತ ಹೇಳಿದರು. ಇನ್ನ ನಗಚಾಪ ಅಂದ್ರು. ನಗಚಾಪ ಅಂದ್ರೆ ಯಾರು ಅಂತ ಹೇಳಿದರೆ ರುದ್ರದೇವರು. ರುದ್ರದೇವರು ಬಾಣಾಸುರನಿಗಾಗಿ ದೇವರ ಜೊತೆಗೆ ಯುದ್ಧ ಮಾಡಿದ್ದೇ ದೊಡ್ಡ ಅಪರಾಧ. ಹೇಳ್ತಾರೆ ರಾಮದೇವರ ಜೊತೆಗೆ ಯುದ್ಧ ಮಾಡಿದ್ರು, ಕೃಷ್ಣನೊಡಗೆ ಯುದ್ಧ ಮಾಡಿದ್ರು ಅಂದ್ರು. ಅಂದರೆ ಅಲ್ಲಿ ಹೇಳ್ತಾರೆ ಇಲ್ಲೆಲ್ಲ ಕಡೆ ಕೂಡ ಅವರವರ ಒಳಗೆ ಬಿಂಬಕ್ರಿಯಾನುಸಂಧಾನ ಮಾಡತಕ್ಕಂಥವರು ಅವರು. ಒಂದು ಕಡೆ ಭಗವಂತ ಈ ರೀತಿ ಚರ್ಯ ಮಾಡಿಸೋದು ನೋಡ್ತಾ ಇರ್ತಾರೆ, ಆ ಭಗವಂತನ ವಿಚಿತ್ರ ಪ್ರೇರಣೆಯಂತೆ ಅವರು ಪ್ರವರ್ತನೆ ಮಾಡುತ್ತಾನೂ ಇರ್ತಾರೆ, ಇನ್ನೊಂದು ಕಡೆ ಸ್ವಾಮಿಯನ್ನು ಚಿಂತನೆ ಮಾಡುತ್ತಾನೆ ಇರ್ತಾರೆ. ಆದ್ದರಿಂದಲೇನೆ ಸ್ವಾಮಿ ಅವರನ್ನೆಲ್ಲ ಕ್ಷಮಿಸಿ ಇದೆಲ್ಲ ಪೂಜೆ ಅಂತ ಸ್ವೀಕಾರ ಮಾಡಿ ಅವರವರ ಆಯಾ ಪ್ರವರ್ತನಕ್ಕೆ ಬುಡವಾದಂತಹ ಪ್ರಾರಬ್ಧ ಕರ್ಮದೇನಿದೆ ಅದನ್ನು ಕ್ಷಮ ಮಾಡಿ ಅನುಗ್ರಹ ಮಾಡಿದ ಅಂತ. ಈ ರೀತಿಯಲ್ಲಿ ಮಹಾಮಹಾದೇವತೆಗಳು ಮಾಡಿದ ಮಹಾಪರಾಧಗಳನ್ನೇ ಸ್ವಾಮಿ ಕ್ಷಮ ಮಾಡಿ ಅವರ ಪ್ರಾರಬ್ಧ ಕರ್ಮಗಳನ್ನು ಕುಂದಿಸಿಬಿಟ್ಟಿರ್ತಾನೆ. ಅಂಥ ರೀತಿಯಲ್ಲಿ ವಿಶೇಷವಾಗಿ ದೇವತೆಗಳಿಗೆ ಪ್ರಾರಬ್ಧ ಕರ್ಮವನ್ನು ಕಳೆದು ನರಕಾರ್ಯಗಳನ್ನು ತಪ್ಪಿಸಿಬಿಡ್ತಾನಲ್ಲ ಅಂಥ ಸ್ವಾಮಿ ದೊಡ್ಡವರನ್ನ ಕಾಯ್ದ. ದಡ್ಡರನ್ನು ಕಾಯುವುದರಲ್ಲಿ ಏನಯ್ಯ, ತಕ್ಷಣವಾಗಿ ನಮ್ಮನ್ನು ಕಾಪಾಡ್ತಾನೆ ಅಂತ ಭಗವಂತ ಕರುಣಾ ಸಮುದ್ರ ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ನಗಚಾಪ, ರುದ್ರದೇವರು ಮಾಡಿದ್ದೇನಯ್ಯ ಅಂದ್ರೆ ರಾಮದೇವರಿಂದ ಯುದ್ಧ ಮಾಡಿದ್ದೊಂದು, ಕೃಷ್ಣನಿಂದ ಯುದ್ಧ ಮಾಡಿದ್ದೊಂದು, ಇನ್ನೊಂದು ಇದೆ ದ್ರೌಪದೀ ದೇವಿಯ ಪುತ್ರರ ಸಂಹಾರ ಮಾಡಿದ್ದು, ಅಶ್ವತ್ಥಾಮಾಚಾರ್ಯದಾಗಿ ಸಂಹಾರ ಮಾಡಿದ್ದು. ಇನ್ನ ವಿಶೇಷವಾಗಿರತಕ್ಕಂಥ ರುದ್ರದೇವರ ದೇವರ ಮುಂದೆ ಯುದ್ಧಕ್ಕೆ ನಿಂತದೇ ದೊಡ್ಡ ಚಾಪ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರತಕ್ಕಂಥ ನಾನಾ ಅಪರಾಧಗಳನ್ನು ಭಗವಂತ ಕ್ಷಮ ಮಾಡಿದ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ರುದ್ರದೇವರಿಗೆ ನಗಚಾಪ ಅಂತ ಯಾಕೆ ಬಂತು ಹೆಸರು ಅಂದ್ರೆ, ಈತ ಧನುಸ್ಸನ್ನ ಮಾಡಿಕೊಂಡಿದ್ದ ರುದ್ರದೇವರು ಯಾವಾಗ ಅಂದ್ರೆ ತ್ರಿಪುರಾಸುರದ ಸಂಹಾರ ಕಾಲದಲ್ಲಿ ಪರ್ವತವನ್ನೇ ಪರ್ವತಾಭಿಮಾನಿ ದೇವತೆಯನ್ನೇ ಧನುಸ್ಸನ್ನಾಗಿ ಮಾಡಿಕೊಂಡಿದ್ರು, ಅದರಿಂದ ನಗಚಾಪ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೋಪ ಅಂದರೆ ಇಂದ್ರ ಅಂತನೂ ಅರ್ಥ, ಚಂದ್ರ ಅಂತನೂ ಅರ್ಥ, ನಂದಗೋಪ ಅಂತಲೂ ಅರ್ಥ ಅಂತ ಗೋಪ ಶಬ್ದಕ್ಕೆ ವಿಶೇಷವಾದ ಅರ್ಥವನ್ನು ಮಾಡುತ್ತಾ ಇದ್ದಾರೆ ಅಂತ ನಾವು ಚೆನ್ನಾಗಿ ತಿಳಿಯಬೇಕು. ಈ ರೀತಿಯಲ್ಲಿ ಭಗವಂತನ ಕರುಣಾ ವಿಶೇಷವಾಗಿರ್ತಕ್ಕಂಥನ್ನ ಅಂದ್ರೆ ಆ ದೊಡ್ಡವರದ್ದು ದೇವ ಕ್ಷಮ ಮಾಡಿದ, ನಮ್ಮದು ಕ್ಷಮ ಮಾಡ್ತಾನಾ ಅಂತ ಹೇಳಿದರೆ ಅವರು ಮಾಡಿದ ಮಹಾಪರಾಧಗಳನ್ನೇ ಕ್ಷಮ ಮಾಡಿದ, ನಾವು ಮಾಡುವ ಅಲ್ಪ ಅಪರಾಧಗಳನ್ನು ಸ್ವಾಮಿ ಕ್ಷಮ ಮಾಡಲ್ವೇ. ಅಷ್ಟೇ ಅಲ್ಲ, ಆ ದೇವತೆಗಳ ಮೂಲಕ ಭಗವಂತನ ಪಾದವನ್ನ ಹಿಡಿದಂಥವರನ್ನ ಭಗವಂತ ಸದಾ ಕ್ಷಮ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.